We've been considering what it means to understand the ways of God.
ದೇವರ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳುವುದರ ಅರ್ಥ ಏನೆಂಬುದನ್ನ ನಾವು ಪರಿಗಣಿಸುತ್ತಿದ್ದೆವು.
We saw yesterday that the ways of God are as different from man's ways as heaven is above the earth.
ನಾವು ನಿನ್ನೆ ನೋಡಿಕೊಳ್ಳುತ್ತಿದ್ದೆವು, ದೇವರ ಮಾರ್ಗಗಳು ಮನುಷ್ಯನ ಮಾರ್ಗಗಳಿಗಿಂತ ವ್ಯತ್ಯಾಸದಿಂದ ಕೂಡಿದೆ, ಅದು ಆಕಾಶವು ಭೂಮಿಗಿಂತ ಉನ್ನತವು ಹೇಗಲ ಹಾಗೆ ಎಂಬುದನ್ನ.
And we also saw that under the old covenant, God could not reveal his ways to Israel.
ಹಳೆ ಒಡಂಬಡಿಕೆಯಲ್ಲಿ ದೇವರು ತನ್ನ ಮಾರ್ಗವನ್ನ ಇಸ್ರಾಯೇಲರಿಗೆ ಪ್ರಕಟಿಸಲಿಲ್ಲ ಎಂಬುದನ್ನು ಕೂಡ ನೋಡಿಕೊಂಡ್ವಿ.
They could only see his actions.
ಅವರು ಆತನ ಕಾರ್ಯಗಳನ್ನು ಮಾತ್ರ ನೋಡುವವರಾದರು.
But he did reveal them to a few people like Moses.
ಆದರೆ ಆತನ ಮಾರ್ಗಗಳನ್ನು ಕೆಲವು ಜನರಿಗೆ ಮಾತ್ರ ಪ್ರಕಟಿಸಿದನು, ಅಂದರೆ ಮೋಶೆಗೆ.
And it's the same today.
ಇವತ್ತು ಕೂಡ ಅದೇ ರೀತಿಯಾಗಿದೆ.
We find there are Christians who are more taken up with God's actions.
ಅನೇಕ ಕ್ರೈಸ್ತರು ಯಾವುದರ ಕಡೆ ಹೆಚ್ಚು ಗಮನ ಹರಿಸ್ತಾರಪ್ಪ ಅಂದ್ರೆ ದೇವರ ಕಾರ್ಯಗಳ ಕಡೆಗೆ ಗಮನ ಹರಿಸ್ತಾರೆ.
They are taken up with external things and miracles and things like that which in the Old Testament even backsliders experienced.
ಹೊರಗಿನ ತೋರಿಕೆಗಳನ್ನ ಈಗಿನ ಕ್ರೈಸ್ತರು ಹೆಚ್ಚಿಗೆ ಗಮನ ಹರಿಸ್ತಾರೆ, ಅಂದ್ರೆ ಮಹತ್ಕಾರ್ಯಗಳು ಎಂಬುದನ್ನ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಹಿಂಜಾರಿ ಬಿದ್ದಂತವರು ಸಹ ಈ ರೀತಿಯ ಮಹತ್ಕಾರ್ಯಗಳನ್ನ ಅನುಭವಿಸಿದ್ರು.
Most of the people whom Jesus healed went to hell.
ಯೇಸು ಸ್ವಾಮಿ ವಾಸಿ ಮಾಡಿದಂತ ಅನೇಕರು ನರಕಕ್ಕೆ ಹೋದ್ರು.
He healed thousands, but only 120 waited for the Holy Spirit on the day of Pentecost.
ಆತನು ಸಾವಿರಾರು ಜನರಿಗೆ ಸ್ವಸ್ಥಪಡಿಸಿದನು, ಆದರೆ ಪಂಚಶತಮ ದಿನದಂದು ಪವಿತ್ರಾತ್ಮನಿಗಾಗಿ ಕೇವಲ 120 ಜನ ಮಾತ್ರ ಕಾಯ್ದುಕೊಂಡರು.
So we can say even when Jesus was on earth, many saw God's actions.
ನಾವು ಈ ರೀತಿಯಾಗಿ ಹೇಳಬಹುದು, ಯೇಸು ಸ್ವಾಮಿ ಇಹಲೋಕದಲ್ಲಿ ಇದ್ದಾಗಲೂ ಕೂಡ ಆತನ ಕಾರ್ಯಗಳನ್ನ, ಅಂದ್ರೆ ಮಹತ್ ಕಾರ್ಯಗಳನ್ನ ನೋಡುವವರಾಗಿದ್ರು ಅಷ್ಟೇ.
But very few understood his ways.
ಆದರೆ ಕೆಲವರು ಮಾತ್ರ ಆತನ ಮಾರ್ಗಗಳನ್ನ ಅರ್ಥ ಮಾಡಿಕೊಂಡರು.
And that has continued through all these 2000 years.
ಈ 2000 ವರ್ಷಗಳ ಕಾಲ ಅದು ಮುಂದುವರಿಯುತ್ತಲೇ ಇದೆ.
There are Christians who want to see God's actions.
ಕ್ರೈಸ್ತರು ಈಗ ಕೇವಲ ದೇವರ ಕಾರ್ಯಗಳನ್ನ ನೋಡಲು ಬಯಸುತ್ತಾರಷ್ಟೇ.
That's what excites them.
ಅದು ಅವರಿಗೆ ಬಹಳ ಉತ್ಸಾಹ ತರುವಂತ ಸಂಗತಿಯಾಗಿರುತ್ತದೆ.
But they don't read the scriptures. Find out that a lot of people who saw God's actions are in hell today.
ಅವರು ಸತ್ಯವೇದದ ವಚನಗಳನ್ನು ನೋಡಿ ಕಂಡುಕೊಳ್ಳುವುದಿಲ್ಲ. ಯಾರು ಮಹತ್ ಕಾರ್ಯಗಳನ್ನ, ಅಂದ್ರೆ ದೇವರ ಕಾರ್ಯಗಳನ್ನ ನೋಡಿದರಲ್ಲ, ಅಂತವರು ಇಂದು ನರಕದಲ್ಲಿದ್ದಾರೆ ಎಂಬುದನ್ನು.
It's an external excitement they are taken up with.
ಅವರು ಯಾವುದರ ಕಡೆ ತುಂಬಾ ಗಮನ ಹರಿಸ್ತಾರಪ್ಪ ಅಂದ್ರೆ ಹೊರಗಿನ ಒಂದು ತೋರಿಕೆಯ ಉತ್ಸಾಹ ಭರಿತವನ್ನ ಮಾತ್ರ.
But if you understand God's ways, there'll be a lasting work in your heart that will last for all eternity.
ಆದರೆ ನೀವು ದೇವರ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳುವವರಾದರೆ ನಿಮ್ಮ ಹೃದಯದಲ್ಲಿ ಬಹುಕಾಲ ಉಳಿಯುವಂತ ಕಾರ್ಯವಾಗುತ್ತದೆ, ಅದು ನಿತ್ಯತ್ವಕ್ಕಾಗಿ ಉಳಿಯುವಂತದ್ದು.
And what God could not reveal to the children of Israel, he is now revealed to us as his children through the Holy Spirit.
ಇಸ್ರಾಯೇಲ್ ಮಕ್ಕಳಿಗೆ ದೇವರು ಏನು ಪ್ರಕಟಿಸಲಾಗಲಿಲ್ಲವೋ ಅದನ್ನ ದೇವರು ತನ್ನ ಮಕ್ಕಳಾದ ನಮಗೆ ಪವಿತ್ರಾತ್ಮನ ಮುಖಾಂತರ ಪ್ರಕಟಪಡಿಸುತ್ತಾರೆ.
Showing us his ways, heavenly ways, different from earthly ways.
ಆತನು ನಮಗೆ ಮಾರ್ಗಗಳನ್ನು ತೋರಿಸುವನಾಗ್ತಾನೆ. ಪರಲೋಕದ ಮಾರ್ಗಗಳು ಇಹಲೋಕದ ಮಾರ್ಗಗಳಿಗಿಂತ ವ್ಯತ್ಯಾಸವುಳ್ಳಂತ ಮಾರ್ಗಗಳು.
One of the reasons why Jesus died.
ಯೇಸು ಸ್ವಾಮಿ ಮರಣ ಹೊಂದಿದ್ದರ ಒಂದು ಕಾರಣ ಏನಪ್ಪ ಅಂದ್ರೆ,
you know, most Christians know Jesus died only to forgive our sins.
ಅನೇಕ ಕ್ರೈಸ್ತರಿಗೆ ಇಷ್ಟು ಮಾತ್ರ ಗೊತ್ತಿದೆ, ಯೇಸು ಕೇವಲ ನಮ್ಮ ಪಾಪಕ್ಕಾಗಿ ಮಾತ್ರ ಸತ್ತಿದ್ದಾರೆ ಎಂಬುದಾಗಿ.
That's fundamental. It's like the foundation. Very important.
ಅದು ಮೂಲಭೂತ, ಅಂದ್ರೆ ಅಸ್ಥಿವಾರ, ಅದು ಬಹಳ ಮುಖ್ಯ ಕೂಡ.
But we also read that he died so that our old man may be crucified with him.
ಆತನು ಯಾವುದಕ್ಕಾಗಿ ಸತ್ತನು ಅಂದ್ರೆ ನಮ್ಮ ಹಳೆ ಮನುಷ್ಯನು ಶಿಲುಬೆಗೆ ಏರಿಸಲ್ಪಡಬೇಕು, ಅಂದ್ರೆ ಸಾಯಬೇಕು ಎಂಬುದಕ್ಕಾಗಿ ಕೂಡ.
And in his death he defeated Satan.
ಯೇಸು ಸ್ವಾಮಿಯು ತಮ್ಮ ಮರಣದ ಮುಖಾಂತರ ಸೈತಾನನನ್ನು ಕೂಡ ಸೋಲಿಸಿದರು.
One more thing in Galatians chapter 1.
ಮತ್ತೊಂದು ಸಂಗತಿ ಗಲಾತ್ಯ ಒಂದನೇ ಅಧ್ಯಾಯ.
He died.
ಆತನು ಸತ್ತಿದ್ದು.
Galatians 1 verse 4.
ಗಲಾತ್ಯ ಒಂದನೇ ಅಧ್ಯಾಯ ನಾಲ್ಕನೇ ವಚನ.
He died to deliver us or rescue us from this present evil world.
ಆತನು ನಮ್ಮನ್ನು ಕೆಟ್ಟದ್ದಾಗಿರುವ ಈಗಿನ ಪ್ರಪಂಚದೊಳಗಿನಿಂದ ಬಿಡಿಸಬೇಕೆಂದು ತನ್ನನ್ನು ತಾನೇ ಒಪ್ಪಿಸಿದನು.
That is this world system of this current age where the devil is the ruler of this world.
ಈ ಲೋಕದ ಪದ್ಧತಿಯು ಅಂದರೆ ಪ್ರಸ್ತುತ ಕಾಲವು ಈ ಲೋಕದ ಅಧಿಪತಿಯು ಈಗ ಸೈತಾನನಾಗಿದ್ದಾನೆ.
There's a whole system in this world with its values.
ಇಡೀ ಈ ಲೋಕದ ಪದ್ಧತಿಯು ಮತ್ತು ಅದರ ಮೌಲ್ಯಗಳು.
Jesus died to save us from that system.
ಈ ಒಂದು ಲೋಕದ ಪದ್ಧತಿ ಅಥವಾ ವ್ಯವಸ್ಥೆಯಿಂದ ನಮ್ಮನ್ನು ರಕ್ಷಿಸಲು ಯೇಸು ಸ್ವಾಮಿಯು ಸತ್ತಿದ್ದಾರೆ.
To save us from those values of the world.
ಈ ಲೋಕದ ಮೌಲ್ಯಗಳಿಂದ ನಮ್ಮನ್ನು ರಕ್ಷಿಸಲು ಯೇಸು ಸ್ವಾಮಿಯು ಸತ್ತಿದ್ದಾರೆ.
And I want to ask you who believe that Jesus died for your sins.
ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಪಾಪಗಳಿಗಾಗಿ ಸತ್ತಂತ ಯೇಸು ಸ್ವಾಮಿಯು.
Has Jesus delivered you from the values that this world has?
ಈ ಲೋಕವು ಹೊಂದಿರುವಂತ ಪದ್ಧತಿ ಅಂದರೆ ವ್ಯವಸ್ಥೆಯಿಂದ ನಿಮ್ಮನ್ನು ಯೇಸು ಸ್ವಾಮಿಯು ಬಿಡುಗಡೆಯನ್ನ ಗೊಳಿಸಿದ್ದಾರಾ?
That's one of the reasons why he died.
ಆ ಒಂದು ಕಾರಣಕ್ಕಾಗಿ ಯೇಸು ಸ್ವಾಮಿಯು ಸತ್ತಿದ್ದಾರೆ ಅಂದರೆ ಮರಣವನ್ನ ಹೊಂದಿದ್ದಾರೆ.
Because there are two kingdoms on earth today.
ಇಂದು ಇಹಲೋಕದಲ್ಲಿ ಎರಡು ರಾಜ್ಯಗಳು ಇವೆ.
You read about one of them in Matthew chapter 4.
ಅದರಲ್ಲಿ ಒಂದನ್ನ ನೀವು ಮತ್ತಾಯ ನಾಲ್ಕನೇ ಅಧ್ಯಾಯದಲ್ಲಿ ಓದಿಕೊಳ್ಳುತ್ತೀರಿ.
We saw in Matthew chapter 3 how John the Baptist came and said the kingdom of heaven is near.
ನಾವು ಮತ್ತಾಯ ಮೂರನೇ ಅಧ್ಯಾಯದಲ್ಲಿ ನೋಡಿಕೊಂಡೆವು, ಸ್ನಾನಿಕನಾದ ಯೋಹಾನನು ಬಂದು ಪರಲೋಕ ರಾಜ್ಯವು ಅಂದರೆ ಸ್ವರ್ಗ ರಾಜ್ಯವು ಸಮೀಪವಾಗಿದೆ ಎಂಬುದಾಗಿ ಹೇಳುವಂತದ್ದನ್ನ.
But then we read of another kingdom in Matthew chapter 4.
ಮತ್ತಾಯ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಮತ್ತೊಂದು ರಾಜ್ಯದ ಕುರಿತಾಗಿ ಓದಿಕೊಳ್ಳುತ್ತೇವೆ.
A kingdom that is going to come into conflict with the kingdom of heaven.
ಆ ರಾಜ್ಯವು ದೇವರ ರಾಜ್ಯದೊಟ್ಟಿಗೆ ಒಂದು ಘರ್ಷಣೆಯನ್ನ ಏರ್ಪಡಿಸಿಕೊಳ್ಳುವಂತದ್ದಾಗಿದೆ.
We saw about the kingdom of heaven yesterday.
ನಾವು ನಿನ್ನೆ ಪರಲೋಕ ರಾಜ್ಯದ ಕುರಿತಾಗಿ ನೋಡಿಕೊಂಡೆವು.
Notice here what it says in verse Matthew 4 and verse 8.
ಮತ್ತಾಯ ನಾಲ್ಕನೇ ಅಧ್ಯಾಯ ಎಂಟನೇ ವಚನದಲ್ಲಿ ಹೇಳಿರುವಂತದ್ದನ್ನ ಗುರುತು ಮಾಡಿಟ್ಟುಕೊಳ್ಳ್ರಿ.
The devil took Jesus to a very high mountain.
ಸೈತಾನನು ಯೇಸುವನ್ನು ಅತ್ಯುನ್ನತವಾದ ಬೆಟ್ಟದ ಮೇಲೆ ಕರೆದುಕೊಂಡು ಹೋದನು ಎಂಬುದಾಗಿ.
That is in his mind. It's not that Jesus walked up to a high mountain. In his mind.
ಅಂದ್ರೆ ಯೇಸು ಸ್ವಾಮಿ ಅತಿ ಎತ್ತರದ ಬೆಟ್ಟಕ್ಕೆ ನಡೆದುಕೊಂಡು ಹೋದ್ರು ಅಂತಲ್ಲ, ಅಂದ್ರೆ ಸೈತಾನನು ತನ್ನ ಮನಸ್ಸಿನಲ್ಲಿ ಆ ರೀತಿ ಅಂದುಕೊಳ್ಳುತ್ತಾನೆ.
Temptation always comes in the mind.
ಶೋಧನೆಯು ಯಾವಾಗಲೂ ಮನಸ್ಸಿನಲ್ಲಿ ಬರುವಂತದ್ದಾಗಿದೆ.
In the mind the devil put a thought, turn the stones into bread.
ಸೈತಾನನು ಮನಸ್ಸಿನಲ್ಲಿ ಒಂದು ಶೋಧನೆ ಹಾಕ್ತಾನೆ, ಕಲ್ಲನ್ನ ರೊಟ್ಟಿಯನ್ನಾಗಿ ಮಾರ್ಪಡಿಸು ಎಂಬುದಾಗಿ ಯೇಸುವಿಗೆ.
In the mind he put a thought, come to the top of the temple and jump down.
ಸೈತಾನನು ಯೇಸುವಿನ ಮನಸ್ಸಿನಲ್ಲಿ ಈ ರೀತಿ ಯೋಚನೆ ಆಗ್ತಾನೆ, ಶಿಖರ ಅಂದ್ರೆ ದೇವಾಲಯದ ಶಿಖರದ ಮೇಲೆ ನಿಂತ್ಕೊಂಡು ಅಲ್ಲಿಂದ ಹಾರು ಎಂಬುದಾಗಿ.
And Jesus overcame those temptations.
ಯೇಸು ಸ್ವಾಮಿ ಆ ಎಲ್ಲಾ ಶೋಧನೆಗಳನ್ನ ಜಯಗಳಿಸಿದ್ರು.
And this is the last one. In his mind he took Jesus to a high mountain and showed him in the spirit the kingdoms of this world.
ಕಡೆಯದಾಗಿ ಯೇಸುವಿನ ಮನಸ್ಸಿನಲ್ಲಿ ಸೈತಾನನು ಈ ರೀತಿ ಯೋಚನೆಯನ್ನು ಹಾಕ್ತಾನೆ, ಬೆಟ್ಟದ ಮೇಲೆ ಯೇಸುವನ್ನ ಕರೆದುಕೊಂಡು ಹೋಗುವಂತದ್ದು ಲೋಕದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಅವನಿಗೆ ತೋರಿಸುವಂತದ್ದು.
That's the other kingdom.
ಅದು ಮತ್ತೊಂದು ರಾಜ್ಯ.
And if Jesus could be tempted with the kingdom of this world and its glory, don't think that you won't be tempted.
Yesu swamiyu ee lokada ella ondu rajyagalannu mattu adara vaibhavavannu anubhavisuvanta shodhaneyanna edurisidde adalli yochisbedri nanu shodhanege olagaguvudilla embudagi.
You got to be pretty conceited and proud to think that the devil won't tempt you with something with which he even tempted Jesus.
ಸೈತಾನನು ಯೇಸುವಿಗೆ ಏನ್ ಶೋಧಿಸಿದ್ನಲ್ಲ ಆ ಶೋಧನೆಯನ್ನ ನನಗೆ ಸೈತಾನನು ಬರಗೂಡಿಸುವುದಿಲ್ಲ ಎಂಬುದಾಗಿ ನೀವು ಕಲ್ಪಿಸಿಕೊಳ್ಳುವಂತದ್ದು ಒಂದು ನಿಮ್ಮಲ್ಲಿರುವಂತಹ ಅಹಂಕಾರ ಮತ್ತು ಅದು ಗರ್ವವಾಗಿದೆ ಅಷ್ಟೇ.
If I were to ask you, will you be tempted by this world and its glory?
ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೇನೆ, ನೀವು ಶೋಧನೆಗೆ ಒಳಗಾಗಿದ್ದೀರಾ ಈ ಲೋಕದ ಕುರಿತಾಗಿ ಮತ್ತು ಅದರ ವೈಭವದ ಕುರಿತಾಗಿ?
I say yes.
ನಾನು ಹೇಳ್ತೇನೆ ಹೌದು ಎಂಬುದಾಗಿ.
My savior was tempted I'm not greater than him.
ನನ್ನ ರಕ್ಷಕನು ಶೋಧನೆಗೆ ಒಳಗಾಗಿದ್ದಲ್ಲಿ ನಾನು ಆತನಿಗಿಂತ ದೊಡ್ಡವನೇನು ಅಲ್ಲ.
And if I think I cannot be tempted by this world and its glory.
ನಾನು ಈ ಲೋಕದ ಮತ್ತು ಅದರ ವೈಭವದ ಕುರಿತಾಗಿ ಶೋಧನೆಗೆ ಒಳಗಾಗುವುದಿಲ್ಲ ಅಂತ ನೀವು ಯೋಚಿಸುವಾಗ,
then let him who thinks he stands take heed lest he fall.
ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಯಾರು ನಿಂತಿದ್ದೇನೆ ಎಂಬುದಾಗಿ ನೆನೆಸುತ್ತಾನೋ ಆತನು ಬೀಳದಂತೆ ಎಚ್ಚರ ವಹಿಸಲಿ ಅಂತ.
It's good to be humble and acknowledge, my brother, sister, however spiritual you may think you are,
ಇದು ಒಳ್ಳೆಯದು ನಿಮ್ಮನ್ನು ನೀವು ತಗ್ಗಿಸಿಕೊಂಡು ಅರಿಕೆ ಮಾಡುವಂತದ್ದು. ಪ್ರಿಯ ಸಹೋದರ ಮತ್ತು ಸಹೋದರಿ, ನೀವು ಎಷ್ಟೇ ಆತ್ಮಿಕರು ಎಂಬುದಾಗಿ ನೆನೆಸಿದ್ರೂ ಕೂಡ,
however much you may think you have advanced in the Christian life, we still have not come to the place that Jesus was when he was 30 years old.
ನೀವು ಕ್ರೈಸ್ತ ಜೀವಿತದಲ್ಲಿ ನಾನು ಬಹಳ ಮುಂದೆ ಹೋಗಿದ್ದೇನೆ ಎಂಬುದಾಗಿ ಯೋಚನೆ ಮಾಡಿದರೂ ಕೂಡ, ಯೇಸು ಸ್ವಾಮಿಯು 30ನೇ ವಯಸ್ಸಿನಲ್ಲಿ ಇರುವಂತ ಆ ಒಂದು ಸ್ಥಳಕ್ಕೆ ನೀವಿನ್ನೂ ತಲುಪಿಲ್ಲ.
We haven't overcome all the temptations Jesus overcame by the time he was 30.
ನಾವಿನ್ನೂ ತಲುಪಿಲ್ಲ. ನಾವು ಇನ್ನು ಯೇಸು ಸ್ವಾಮಿಯು 30ನೇ ವಯಸ್ಸಿನಲ್ಲಿರುವಾಗ ಏನೇನೆಲ್ಲ ಶೋಧನೆಯನ್ನ ಜಯಿಸಿದ್ರಲ್ಲ ಅವು ನಿನ್ನೂ ನಾವು ಜಯಿಸಿಲ್ಲ.
ಅಂಡ್ ಈವನ್ ದೆನ್ ಹಿ ವಾಸ್ ಟೆಂಪ್ಟೆಡ್ ವಿತ್ ದ ವರ್ಲ್ಡ್ ಅಂಡ್ ಇಟ್ಸ್ ಗ್ಲೋರಿ.
ಆಗಲೂ ಕೂಡ ಯೇಸು ಸ್ವಾಮಿಯು ಲೋಕ ಮತ್ತು ಅದರ ವೈಭವದ ಕುರಿತಾಗಿ ಶೋಧನೆಗೆ ಒಳಗಾದರು.
ಅಂಡ್ ಐ ಹ್ಯಾವ್ ಸೀನ್ ಲಾಟ್ಸ್ ಆಫ್ ಬಿಲೀವರ್ಸ್ ಹೂ ಥಿಂಕ್ they are not going to be tempted by the world and its glory.
ಅನೇಕ ವಿಶ್ವಾಸಿಗಳು ನಾನು ಲೋಕವನ್ನ ಮತ್ತು ಅದರ ವೈಭವವನ್ನ ಅನುಭವಿಸುವುದರ ಕುರಿತಾಗಿ ನಾನು ಶೋಧನೆಗೆ ಒಳಗಾಗುವುದಿಲ್ಲ ಎಂದು ಯೋಚಿಸುವಂತ ಅನೇಕ ಕ್ರೈಸ್ತರನ್ನ ನಾನು ನೋಡಿದ್ದೇನೆ.
And I can see them gripped by the world and its glory in their life and they don't even know it.
ನಾನು ನೋಡಿದ್ದೇನೆ ಅವರು ಲೋಕದ ಮತ್ತು ಅದರ ವೈಭವದ ಹಿಡಿತದಲ್ಲಿದ್ದರೂ ಕೂಡ ಅವರು ಅದನ್ನ ನೋಡಲು ಶಕ್ತರಾಗಿಲ್ಲ ಇನ್ನು.
That's a sad thing.
ಅದು ಬಹಳ ದುಃಖಕರ ವಿಷಯ.
If the devil can fool you into thinking that you will not be tempted in some area, that's the area you're going to fall.
ಸೈತಾನನು ನಿಮ್ಮನ್ನು ಮೂರ್ಖರನ್ನಾಗಿಸಬಹುದು. ಯಾವಾಗ ನೀವು ಕೆಲವು ಕ್ಷೇತ್ರಗಳಲ್ಲಿ ನಾನು ಶೋಧನೆಗೆ ಒಳಗಾಗುವುದಿಲ್ಲ ಎಂದು ಯೋಚಿಸುತ್ತೀರೋ ಅವಾಗ ಆ ಕ್ಷೇತ್ರವೇ ನೀವು ಬೀಳುವಂತ ಕ್ಷೇತ್ರವಾಗಿರುತ್ತದೆ.
He tempted him with the showing him the kingdoms of the world and their glory.
ಸೈತಾನನು ಲೋಕದ ಎಲ್ಲಾ ರಾಜ್ಯಗಳನ್ನು ಮತ್ತು ಅವುಗಳ ವೈಭವವನ್ನು ಯೇಸುವಿಗೆ ತೋರಿಸಿ ಶೋಧನೆಗೆ ಒಳಪಡಿಸಿದನು.
And what is the glory of the kingdom of the world? What are the things which the world glories in?
ಲೋಕದ ಎಲ್ಲಾ ರಾಜ್ಯಗಳು ಮತ್ತು ಅದರ ವೈಭವ ಅಂದರೆ ಏನು? ಅಂದರೆ ಲೋಕವು ಯಾವ ಸಂಗತಿಗಳಲ್ಲಿ ತನ್ನನ್ನು ತಾನು ವೈಭವೀಕರಿಸಿಕೊಳ್ಳುತ್ತದೆ?
You know, you and I have got a lot of worldly friends.
ನಿಮಗೆ ಗೊತ್ತಿದೆ, ನನಗೆ ಮತ್ತು ನಿಮಗೆ ಅನೇಕ ಲೌಕಿಕ ಸ್ನೇಹಿತರಿದ್ದಾರೆ.
What do you think of all the things they glory in?
ಅವರು ಯಾವೆಲ್ಲ ಸಂಗತಿಗಳಲ್ಲಿ ವೈಭವೀಕರಿಸಿಕೊಳ್ಳುವ ಸಲುವಾಗಿ ಯೋಚಿಸುತ್ತಾರೆ?
They glory in money.
ಅವರು ಹಣದ ವಿಚಾರದಲ್ಲಿ ವೈಭವೀಕರಿಸಿಕೊಳ್ಳುತ್ತಾರೆ.
Position and power and
ಸ್ಥಾನಮಾನ, ಬಲ ಅಥವಾ ಅಧಿಕಾರ.
Pleasure and houses and lands and
ಈ ಲೋಕದ ಸುಖ ಭೋಗಗಳು, ಆ ಒಂದು ಆಸ್ತಿ ಪಾಸ್ತಿಗಳು ಮತ್ತು ಮನೆಗಳು.
Property and their good looks and
ಆಸ್ತಿ ಪಾಸ್ತಿಗಳು ಮತ್ತು ತಾವು ಸುಂದರವಾಗಿ ಕಾಣಬೇಕು ಅನ್ನುವಂಥದ್ದು.
All the things the world glories in, intelligence, everything else.
ಈ ಲೋಕವು ಎಲ್ಲಾ ಸಂಗತಿಗಳಲ್ಲಿ ವೈಭವೀಕರಿಸಿಕೊಳ್ಳುವಂಥದ್ದು ತನ್ನ ಬುದ್ಧಿವಂತಿಕೆಯಲ್ಲಿ ಮತ್ತು ಎಲ್ಲ ವಿಷಯಗಳಲ್ಲಿ.
We can be tempted with these things.
ನಾವು ಈ ಎಲ್ಲಾ ವಿಷಯಗಳಲ್ಲಿ ಶೋಧನೆಗೆ ಒಳಗಾಗುತ್ತೇವೆ.
And the devil said to Jesus,
ಸೈತಾನನು ಯೇಸು ಸ್ವಾಮಿಗೆ ಈ ರೀತಿಯಾಗಿ ಹೇಳುತ್ತಾನೆ,
I will give you all of this.
ನಾನು ಇವೆಲ್ಲವುಗಳನ್ನು ನಿನಗೆ ಕೊಡುತ್ತೇನೆ ಎಂಬುದಾಗಿ.
Not just one bit of it, all of it.
ಅದರಲ್ಲಿ ಯಾವುದೋ ಒಂದನ್ನು ಮಾತ್ರ ಅಲ್ಲ, ಎಲ್ಲವನ್ನು ಕೊಡುತ್ತೇನೆ ಎಂಬುದಾಗಿ.
But you have to bow down to me.
ಆದರೆ ನೀನು ನನಗೆ ಅಡ್ಡ ಬೀಳಬೇಕು ಎಂದು ಸೈತಾನನು ಹೇಳುತ್ತಾನೆ ಯೇಸುವಿಗೆ.
So I learned something there.
ನಾನು ಅಲ್ಲಿ ಒಂದನ್ನು ಕಲಿತುಕೊಂಡೆ.
The kingdom of heaven is in conflict.
ಪರಲೋಕ ರಾಜ್ಯವು ಆ ಒಂದು ಘರ್ಷಣೆಯಲ್ಲಿ ಇದೆ.
Not with hell and the demons only, but with the world system.
Naraka mattu saitananottige garshane alla, ee ondu lokada paddhati mattu adara vyavasthe kadegu kuda aa ondu garshane athava horatadalli ide.
A lot of which looks so innocent, which doesn't look sinful.
ಕೆಲವೊಂದು ಪಾಪಮಯ ಎಂಬುದಾಗಿ ಕಾಣಿಸುವುದಿಲ್ಲ, ಕೆಲವೊಂದು ಬಹಳ ಮುಗ್ಧತೆಯಲ್ಲಿ ಕಾಣಸಿಗುತ್ತವೆ.
ಐ ಮೀನ್ anger, sexual lust and telling lies and murder and adultery, that's all sinful.
ಅದರರ್ಥ ಕೋಪ, ಸುಳ್ಳು ಹೇಳುವಂತದ್ದು, ಲೈಂಗಿಕ ಪಾಪ, ವ್ಯಭಿಚಾರ, ಕೊಲೆ, ಇವೆಲ್ಲ ಪಾಪಮಯ ಎಂಬುದಾಗಿ ಕಾಣಿಸಿಕೊಳ್ಳುತ್ತವೆ.
But there is another realm which doesn't look sinful.
ಆದರೆ ಮತ್ತೊಂದು ಕ್ಷೇತ್ರ ಇದೆ, ಅದು ಪಾಪಮಯ ಎಂಬುದಾಗಿ ಅಷ್ಟು ಕಾಣಸಿಗುವುದಿಲ್ಲ.
Which is part of the world and its glory.
ಅದು ಲೋಕದ ಭಾಗವಾಗಿದೆ ಮತ್ತು ಲೋಕದ ವೈಭವವಾಗಿದೆ ಕೂಡ.
I have seen in some of our churches.
ನಾನು ಇವುಗಳನ್ನ ನಮ್ಮ ಸಭೆಗಳಲ್ಲಿ ನೋಡಿದ್ದೇನೆ ಕೂಡ.
Some of you sitting here who want to become elders.
ಇಲ್ಲಿ ಕೂತಿರುವಂತ ನಿಮ್ಮಲ್ಲಿ ಕೆಲವರು ಸಭಾ ಹಿರಿಯನು ಆಗಬೇಕು ಎಂಬ ಬಯಕೆಯನ್ನು ಹೊಂದಿದ್ದೀರಿ.
What is that?
ಅದು ಏನು ಹಾಗಾದ್ರೆ?
It's seeking the glory of this world. That's all.
ಅದು ಲೋಕದ ವೈಭವವನ್ನ ಹುಡುಕುವಂತದ್ದಾಗಿದೆ ಅಷ್ಟೇ.
Do you know the number one qualification to be an elder? You have zero desire to be an elder.
ನೀವು ಸಭಾ ಹಿರಿಯನಾಗಲು ಮೊದಲ ಅರ್ಹತೆ ಯಾವುದು ಗೊತ್ತಾ? ನೀವು ಸಭಾ ಹಿರಿಯನಾಗಬೇಕೆಂಬ ಶೂನ್ಯ ಆಸಕ್ತಿ ಅಥವಾ ಬಯಕೆಯನ್ನು ಹೊಂದಿರುವುದೇ ಆಗಿದೆ.
And that's why many people are disqualified.
ಅದಕ್ಕಾಗಿ ಅನೇಕರು ಅನರ್ಹತೆ ಪಡೆದುಕೊಳ್ಳುತ್ತಾರೆ.
The moment I hear that some brother wants to be an elder, I'll never make him an elder in his whole life.
ಯಾರೋ ಒಬ್ಬ ಸಹೋದರನು ತಾನು ಸಭಾ ಹಿರಿಯನಾಗಲು ಇಚ್ಛೆ ಉಳ್ಳವನಾಗಿದ್ದಾನೆ ಎಂದು ನಾನು ಕೇಳಿಸಿಕೊಳ್ಳುವಾಗ ನನ್ನ ಜೀವಮಾನ ಪೂರ್ತಿ ಆತನನ್ನು ಸಭಾ ಹಿರಿಯನನ್ನಾಗಿ ಮಾಡಲು ನಾನು ಮುಂದೆ ಹೋಗೋದಿಲ್ಲ.
Because I know he's disqualified. He's completely unfit.
ಯಾಕಂದ್ರೆ ಆತನು ಅನರ್ಹನು ಮತ್ತು ಯುಕ್ತವಲ್ಲದವನು.
Because he's seeking the world and its glory.
ಯಾಕಂದ್ರೆ ಆತನು ಲೋಕವನ್ನು ಮತ್ತು ಅದರ ವೈಭವವನ್ನ ಹುಡುಕುತ್ತಿದ್ದಾನೆ.
Position, power, you can seek it in the church.
ಸ್ಥಾನಮಾನ, ಅಧಿಕಾರ, ಇವೆರಡನ್ನೂ ಕೂಡ ನೀವು ಸಭೆಯಲ್ಲೂ ಕೂಡ ಹುಡುಕುವ ಸಾಧ್ಯತೆ ಇರುತ್ತದೆ.
Because there is an honor in being an elder.
ಯಾಕಂದ್ರೆ ಸಭಾ ಹಿರಿಯನಾದ್ರೆ ಒಂದು ಗೌರವ ಸಿಗುತ್ತದೆ ಎಂಬುದಕ್ಕಾಗಿ.
And those who are elders,
ಯಾರು ಸಭಾ ಹಿರಿಯರಾಗಿದ್ದಾರೋ,
if they glory in the fact that they are elders and they have power over others, they are completely unfit to be elders.
ಅವರು ಏನಾದರೂ ಈ ರೀತಿ ಯೋಚಿಸುವಾಗ, ತಾವು ಸಭಾ ಹಿರಿಯರು, ಇತರರ ಮೇಲೆ ಅಧಿಕಾರ ಇದೆ ಎಂಬುದನ್ನು ಯೋಚಿಸುವಾಗ ಅವರು ಸಭಾ ಹಿರಿಯನಾಗಲು ಸಂಪೂರ್ಣ ಅನರ್ಹತೆಯನ್ನ ಪಡೆದುಕೊಂಡವರಾಗಿರುತ್ತಾರೆ.
If they preach in such a way that they have power over others, they're totally unfit.
ಅವರು ಇತರರ ಮೇಲೆ ಅಧಿಕಾರ ಸಾಧಿಸುವಂತ ಒಂದು ಬೋಧನೆಯನ್ನ ಮಾಡುವಾಗ ಅವರು ಸಂಪೂರ್ಣವಾಗಿ ಅನರ್ಹತೆಯನ್ನ ಪಡೆದುಕೊಳ್ಳುತ್ತಾರೆ.
But like King Saul, they may continue to sit on their throne for some time.
ಆದರೆ ಅವರು ಅರಸನಾದ ಸೌಲನಂತೆ ಸಿಂಹಾಸನದ ಮೇಲೆ ಕೆಲವು ಸಮಯ ಕುಳಿತುಕೊಳ್ಳಬಹುದು ಅಧಿಕಾರವನ್ನ ನಡೆಸುತ್ತಾ.
Till one day God himself removes them, and I've seen that happen.
ಆದರೆ ಒಂದು ದಿನ ದೇವರೇ ಅವರನ್ನ ತೆಗೆದು ಹಾಕುತ್ತಾನೆ, ನಾನು ಅದನ್ನ ನೋಡಿದ್ದೇನೆ ಕೂಡ.
So it's not only out there in politics and the business world that the world and its glory are there.
ಅದು ಕೇವಲ ರಾಜಕೀಯ ಮತ್ತು ವ್ಯಾಪಾರದಲ್ಲಿ ಮಾತ್ರ ಲೋಕ ಮತ್ತು ಅದರ ವೈಭವ ಅನ್ನುವಂಥದ್ದು ಇಲ್ಲ.
Right in the middle of the church.
ಅದು ಸಭೆಯ ಮಧ್ಯಭಾಗದಲ್ಲೂ ಕೂಡ ನೆಲೆಯೂರಿದೆ.